ಅಲ್ಲ ಆ ರಿಂಗ್ ಕೊಡ್ತಾರೆ, ಮಂತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಅದೇ ಮಂತ್ರಕ್ಕೆ ಜಪ ಕ್ರಮ ಇದೆ, ಸುಮ್ಮನೆ ಮಂತ್ರ ಅಲ್ಲ. ಸುಮ್ಮನೆ ರಿಂಗ್ ಮಾಡಿದ್ರೆ ಹೋಗೋದಿಲ್ಲ ಅದು. ಸರಿಯಾಗಿ ಸಿಡಿ ಕೋಡ್ ನಂಬರ್ ಗೊತ್ತಿರಬೇಕು, ಈ ನಂಬರ್ ಗೊತ್ತಿರಬೇಕು. ಒಂದು ಹೆಚ್ಚು ಕಡಿಮೆ ಎಲ್ಲಿಗೋ ಹೋಗುತ್ತೆ ಈ ಮಧ್ಯೆ. ಆ ರಾಂಗ್ ನಂಬರ್ ಪಟ್ಟಂತ ಇಡ್ತಾನೆ ಈ ಮಧ್ಯೆ ಅವನು. ಆ ಬೈದ ಬೇರೆ ಇಡ್ತಾರೆ, ಬುದ್ಧಿ ಇಲ್ಲೇನ್ರಿ ನಿಮಗೆ ಅಂತ ಹೇಳ್ತಾನೆ, ಅದು ಬೇರೆ. ಆದ್ರಿಂದ ಸರಿಯಾಗಿ ಹೋಗ್ಬೇಕಾದ್ರೆ ಒಂದು ನಂಬರ್ ಹೆಚ್ಚು ಕಡಿಮೆ ಆಗಬಾರ್ದು. ಮಂತ್ರ ಅಂದ್ರೆ ಹಾಕಿ, ಅದು ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ, ಅದಕ್ಕೆಲ್ಲ ಇಷ್ಟು ಜಪ, ಇಷ್ಟು ತರ್ಪಣ, ಎಲ್ಲ ಮಂತ್ರ ವಿಧಿವಿಧಾನಗಳು ಉಂಟು. ಜನ ಅದು ಗೊತ್ತಿಲ್ಲ ಎಲ್ಲ ಹೇಳ್ತಾರೆ, ಬರೋದಿಲ್ಲ, ಏ ಮಂತ್ರ ಸುಳ್ಳು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ತಪ್ಪದೆಲ್ಲ ಕೂಡ ಒಂದು ಫೋನ್ ಮಾಡೋದು ಹೇಗೆ ಆರ್ಟು, ಅದೇ ರೀತಿ ಕಂಪ್ಯೂಟರ್ ಇದು ಓಪನ್ ಮಾಡೋ ಫೈಲ್ ಓಪನ್ ಮಾಡೋ ಕಂಪ್ಯೂಟರ್ನೊಳಗೆ ಎಷ್ಟು 1000 ಫೈಲ್ ಬಿದ್ದಿರುತ್ತೆ. ಹುಡುಗರು ಹುಡುಕೋದ ಕೂತ್ರೆ ಮನೆ ಅಡಿಗೆ ಮೇಲೆ ಹುಡುಕಿದ್ರೆ ಸಿಗುತ್ತೆ. ಅದೆಲ್ಲ ಕೂಡ ಅದು ಪದ್ಧತಿ ಇದೆ, ಫೈಲ್ ಹುಡುಕಬೇಕಾದ್ರೆ ಅದ್ರ ತೆಗಲಕ್ಕೊಂದು ಪದ್ಧತಿ. ಅದಕ್ಕೇನೆ ತಂತ್ರಶಾಸ್ತ್ರ ಅಂತ ಅದಕ್ಕೆ. ಅಂದರೆ ಘಟೋತ್ಗಜನ ಕರೆಯಲಿಕ್ಕೊಂದು ಪದ್ಧತಿ ಇತ್ತು. ಘಟೋತ್ಗಜ ಅಂತ ಅಷ್ಟೇ ಬಂದುಬಿಟ್ಟು. ಇನ್ನು ಘಟೋತ್ಗಜ ನಮಗೂ ಘಟೋತ್ಗಜ ಸಿಕ್ಕಿದ್ರೆ ನಾವು ಕರೆದ ಬರ್ತಿದ್ದೇನು ಅಂತ ಕೇಳಿದರೆ ಘಟೋತ್ಗಜರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಿ? ವಿಶ್ವಂಬಿಷ್ಣರು ವಷಟ್ಕಾರೋ ಭಗವಂತ ನಮಗೆ 1000 ನಂಬರ್ ಕೊಟ್ಟಿದ್ದಾನೆ, ಎಣ್ಣೆ ನಂಬರ್ ಮಾಡಿದ್ರು ಬರ್ತೇನೆ ಅಂತ ಹೇಳಿದ್ದಾನೆ. ಮೊದಲ ಹೆಸರು ಕೊನೆಯ ಹೆಸರು ಅಂತೇನು ಹೇಳಿಲ್ಲ. ವಿಶ್ವಂಬಿಷ್ಣರು ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಹೃದ್ಭಾವೋ ಭೂತಾತ್ಮ ಭೂತಭಾವನಃ. ಯಾವ ಹೆಸರು ಬೇಕಾದ್ರೆ ಕರೀರಿ. ಮೊದಲು ಇದಲು ಏನೂ ಇಲ್ಲ, ದೇವರು ಸಾಕ್ಷಾತ್ ಬಂದುಬಿಡ್ತಾನೆ. ಇದನ್ನು ಅರ್ಥ ಮಾಡ್ಕೊಂಡು ಘಟೋತ್ಕಜ ದೇವರಲ್ಲ ಏನಲ್ಲ, ಅಂಥವನೇ ಬರೋ ಶಕ್ತಿ ಇದ್ದಾಗ ಇನ್ನು ದೇವರು ಹೇಗೆ ಬರಬಹುದು ಲೆಕ್ಕ ಹಾಕಿ. ಆದ್ದರಿಂದ ದೇವತೆಗಳಲ್ಲಿ ಧರ್ಮದಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿಕೊಡೋದಕ್ಕೆ ಒಳ್ಳೆ ಪ್ರಸಂಗಗಳಿವೆಲ್ಲ ಕೂಡ. ಘಟೋತ್ಕಜ ಬಂದ ತಕ್ಷಣ ಕೇಳ್ತಾರೆ, ಏನು ದೊಡ್ಡಪ್ಪ ಅಂತ ಕೇಳ್ತಾನೆ ಧರ್ಮರಾಜನನ್ನು. ಅದು ಹೇಳ್ತಾನೆ, ನೋಡು ಇಂಥ ದೊಡ್ಡ ಕೆಲಸ ಆಗಬೇಕಾಗಿದೆ, ಇಷ್ಟು ಋಷಿಗಳು ಒದ್ದಾಡ್ತಾ ಇದ್ದಾರೆ, ಪಾಪ ಇಷ್ಟು ಜನಗಳನ್ನು ಹೊತ್ಕೊಂಡೋಗಿ ಬದರಿ ಬಿಡಬೇಕು ಅಂತ ಹೇಳ್ತಾರೆ. ಹೊತ್ಕೊಂಡೋಗಿ ಬದರಿ ಬಿಡಬೇಕು, ಡೋಲಿ ಗಿಲಿ ಎಲ್ಲ ನಡ್ಕೊಂಡು ಹೋಗೋದಲ್ಲ, ಆರಿ ಬಿಡಬೇಕು ಆಕಾಶಕ್ಕೆ. ತಕ್ಷಣ ಆಯಿತು ಅಂತ ಹೇಳ್ತಾರೆ. ಅವನೇ ದೊಡ್ಡ ರಾಕ್ಷಸ ರಾಜ, ಅವನು ಕೇಳಬೇಕಾ ಸೈನ್ಯನ ಕರೆಸಿಬಿಡ್ತಾನೆ ಅಲ್ಲಿಂದ. ಇಡೀ ರಾಕ್ಷಸ ಸೈನ್ಯ ಒಬ್ಬೊಬ್ಬ ಋಷಿನ ಒಬ್ಬೊಬ್ಬರು ಹೊತ್ತಿಂಡ ಆರಿಬಿಟ್ರಂತ ಅಲ್ಲಿಂದ. ಇದು ನಿಜವಾಗ್ಲೂ ಡೋಲಿ ಕಾನ್ಸೆಪ್ಟ್ ಹೊಂತಕ್ಕಂಥದ್ದು ಒಂದು. ಅವತ್ತು ಹೊತ್ಕೊಂಡು ಹೋಗ್ತಾರೆ, ವಯಸ್ಸಾದ ಆಗದೇ ಇದ್ದವ್ರನ್ನ ಕೇದಾರಿಗೆದರಕ್ಕೆಲ್ಲ ಹೋಗಬೇಕಾದ್ರೆ ಹೊತ್ಕೊಂಡು ಹೋಗೋ ಪದ್ಧತಿ. ಕುದುರೆ ಮೇಲೆ ಕುಡ್ಕೊಂಡು ಹೋಗ್ತಾರೆ, ಹೊತ್ಕೊಂಡು ಹೋಗ್ತಾರೆ, ಅನಾಮತ್ತು ಹೊತ್ಕೊಂಡು ಹೋಗ್ತಾರೆ. ಜನಗಳು ನೋಡಬೇಕು ಗಾಬರಿ ಆಗುತ್ತೆ. ಇವ್ರು 100 ಕೆಜಿ ಇದ್ರೂ ಪರವಾಗಿಲ್ಲ, ಅವ್ರ ಅನಾಮತ್ತು ಎತ್ಕೊಂಡು ಹೋದ್ರೆ ಅವ್ರು ಆಕಾಶ ನೋಡ್ತಿರ್ತಾರೆ, ಸರಸರ ಓಡ್ತಿರ್ತಾರೆ ಹತ್ಕೊಂಡು ಅವನು. ಪಾಪ ನಿಜ, ಅಲ್ಲಿ ಜನ ಅದೇ ಪ್ರಾಕ್ಟೀಸ್ ಆದ್ದರಿಂದ ಆ ಥರ. ಇವತ್ತು ಘಟೋತ್ಕಜಾದಿಗಳು ದೈವಿ ವ್ಯಕ್ತಿಗಳು, ಅವ್ರ ಹಾರ ದೊಡ್ಡದಲ್ಲ. ಆ ಜನಗಳಿಗೆ ಅಷ್ಟು ಪ್ರಾಕ್ಟೀಸ್ ಇರುತ್ತಲ್ಲ, ಅವರದೆಲ್ಲ ಒಬ್ಬೊಬ್ಬರು ಹೊತ್ಕೊಂಡು ಸುಖವಾಗಿ ಎತ್ಕೊಂಡು ಹೊರಟುಬಿಟ್ರು. ಅಲ್ಲಿ ಸ್ವತಃ ದ್ರೌಪದಿ ದೇವಿಯನ್ನು ಘಟೋತ್ಕಜ ತಾನೇ ಎತ್ಕೊಂಡು, ತಾಯಿ ಆಗ್ತಾಳಲ್ಲ, ದೊಡ್ಡಮ್ಮನಾಗ ಚಿಕ್ಕಮ್ಮನಾಗ್ತಾಳೆ ಈ ಆಕ್ರದೊಳಗೆ, ಸ್ವತಃ ತಾನು ದ್ರೌಪದಿಯನ್ನು ತಾನೇ ಎತ್ಕೊಂಡಂತೆ ಉಳಿದವ್ರನ್ನೆಲ್ಲ ಒಬ್ಬರು ಎತ್ಕೊಂಡು ಬಿಟ್ಟು ಸುರಕ್ಷಿತ ಬದರಿ ಹೋದ್ಬಿಟ್ಟುಬಿಟ್ಟು. ಈಗ ಗಂಗನ ಮಾರ್ಗದಲ್ಲಿ ಹೆಲಿಕಾಪ್ಟರ್ಲ್ಲಿ ಹೋಗೋ ಕಾನ್ಸೆಪ್ಟ್ ಇದೆಯಲ್ಲ, ಆ ರೀತಿ ಹೋದಂತೆ ಆಯ್ತು ಎಲ್ಲರೂ ಕೂಡ. ಪಾಂಡವರಿಂದ ಹೋಗಿದ್ದಕ್ಕೆ ಎಷ್ಟು ಅನುಕೂಲ ಆಯ್ತು ನೋಡಿದ್ರೆ ಅವರಿಗೆಲ್ಲ ಕೂಡ. ಅವರೇ ಹೋಗಿದ್ದು ಎಂದು ಹೋಗಬೇಕಾಯ್ತು ಬದರಿಗೆ. ಪಾಪ ಅನಾಯಾಸವಾಗಿ ಕೃಷ್ಣನ ದರ್ಶನ, ಬದರಿ ನಾರಾಯಣ ದರ್ಶನಕ್ಕೆ ಅನುಕೂಲವಾಯಿತು. ಎಲ್ಲ ಬದರಿಯಲ್ಲಿ ಇಳ್ಕೊಂಡ್ರಂತೆ ಕೃಷ್ಣನ ದರ್ಶನ, ಅಲಕನಂದ ಸ್ನಾನಾದಿಗಳನ್ನು ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ಮುಂದಿನ ದಾರಿಯಾಗಿ ಅದು ಇನ್ನೂ ಜಟಿಲವಾದಂಥ ದುರ್ಗಮವಾದ ದಾರಿ. ಇವತ್ತು ಬದರಿಗೆ ಹೋಗೋ ಜನ ಮುಂದೆ ಸ್ವಲ್ಪ ಹೋಲೋಕೆ ಇಷ್ಟಪಡೋದಿಲ್ಲ, ಆದಷ್ಟು ವಾಪಸ್ ಹೋಗೋಣ ಅಂತಿರ್ತಾರೆ ಅಷ್ಟೇ. ಅಲ್ಲಿ ಚಳಿ, ಅಲ್ಲಿ ಇದಕ್ಕೆ ಗಾಬರಿ ಆಗಿಬಿಡೋ. ಇದು ಟಿವಿಗೆ ನೋಡಿದವ್ರಿಗಂತೂ ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅವ್ರ ಕೈಯಲ್ಲಿ. ಪಾಪ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಲ್ಲಿರೋ ರೀತಿನೇ ಬೇರೆ. ಮಹಾಭಾರತ ರಾಮಾಯಣ ಭಾಗವತ ಕೇಳಿ ಹೋದರೆ ಬದರಿಗೆ ಹೋದರೆ ವೈಕುಂಠದಲ್ಲಿ ಇದ್ದಾಗಿರ್ತದೆ, ಇಲ್ಲದೆ ಹೋದ್ರೆ ಏನು ಕಾಣಿಸುತ್ತೆ? ಏನು ಇಲ್ಲ ನೋಡಿ, ಏನೋ ಚಳಿ ಅದು ಬೆಟ್ಟ ಗುಡ್ಡ ಏ ಅದಿಲ್ಲ ಇದಿಲ್ಲ, ಏನು ಪರ್ಚೇಸ್ ಮಾಡೋಕ್ಕೂ ಆಗೋದಿಲ್ಲ, ಅದು ಗೋಳಾಡ್ತಾರೆ ಹೊರತು ಏನು ಸಿಗೋದಿಲ್ಲ. ಆದರೆ ಅಳಕರಂತ ಹೇಗಿದೆ ಅಂತ ಕೇಳಿರಬೇಕು, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಬೇಗ ಗೊತ್ತಾದ್ರದ್ದು. ಸರ್ರ ಬಿದ್ದ ಅಂದರೆ ಯಾರು ಎತ್ತಕೊಂಡು ಅವನು ಬಿದ್ದ ಅಂತಲೇ ಅರ್ಥ. ಕೃಷ್ಣಾರ್ಪ ಕೈ ಮುಗಿದು ಬಿಡೋಕೆ ಹೋದ್ರೆ ಹೋಗ್ತಿರ್ತಾನೆ ಆ ಕಡೆಗೆ. ಸ್ವಲ್ಪ ತೋರು ಪೀಸ್ ಪೀಸ್ ಆಗಿರ್ತಾರೆ, ಬರೀ ಬಂಡೆಗಳ ಮಧ್ಯೆ ಫಾಸ್ಟ್ ಆಗಿ ಹರಿತಕ್ಕಂಥ ನದಿ ಅದು. ಒಂದು ಮುಂದೆ ಸ್ವಲ್ಪ ದೂರ ಹೋದ್ರೆ ಡೌನ್ ಸರನ್ನ ಡೌನ್ ಹಿಡಿದು ಬಿಡುತ್ತೆ ಆ ಕಡೆಗೆ. ವಸುಧಾರ ಫಾಲ್ಸಿಂದ ಬಂದಿರುತ್ತೆ, ಈ ಕಡೆಯಿಂದ ಬರುತ್ತೆ. ನಾರಾಯಣ ದೇವರ ಗುಡಿ ಮುಂದೆ ಸ್ನಾನ ಮಾಡೋದಂದ್ರೆ ಒಂದು ಭಾರಿ ತಣ್ಣಗಿರೋರು, ಭಾರಿ ಹಿಮಗಡ್ಡೆ ಕರ ಫ್ಲೋಯಿಂಗ್ ಐಸ್ ಇದ್ದಾಗಿರ್ತದೆ, ಅಷ್ಟು ತಣ್ಣಗಿರುತ್ತೆ. ಇನ್ನೊಂದು ಕಡೆ ಭಾರಿ ಫಾಸ್ಟು, ಎರಡೂ ಸಾಧ್ಯ ಇಲ್ಲ. ಸ್ನಾನ ಎರಡು ಕಾರಣಕ್ಕೂ ಸ್ನಾನ ಮಾಡೋದು ಭಾರಿ ಕಷ್ಟ. ತೀರಾ ಮನಸ್ಸು ಮಾಡಿದ್ರೆ ಮಾಡಲಿಕ್ಕೆ ಬರುತ್ತಿಲ್ಲ ಅಂತಲ್ಲ, ಆದರೆ ಕ್ಯಾಶುವಲ್ ಮಾಡೋರಿಗೆ ಮನೆಯಲ್ಲೇ ಸ್ನಾನ ಮಾಡೋದಕ್ಕಾಗೋದಿಲ್ಲ, ಎಷ್ಟೋ ಜನಕ್ಕೆ ಪಾಪ ಅಲ್ಲೇ ಏನು ಮಾಡ್ತಾರೆ, ಸಾಧ್ಯನೇ ಇಲ್ಲ. ಆದರೆ ಸರಿಯಾಗಿ ಮಾಡೋರಿಗೆ ಒಳ್ಳೆ ಚಾಲೆಂಜ್ ಇದ್ದಾಗ ಲೆಕ್ಕ. ಆ ಕಡೆ ಬೆಟ್ಟಕ್ಕೆ ಹೊಂದ್ಕೊಂಡೇ ನಾರಾಯಣ ದೇವರ ದೇವಸ್ಥಾನ, ದೊಡ್ಡ ಬೆಟ್ಟ. ಅಲ್ಲಿಂದ ಮುಂದೆ ಹೋಗೋದು, ಮುಂದೆ ಹೋಗ್ತಾ ಹೋದರೆ ಸರಸ್ವತಿ ನದಿ, ಅಲಕನಂದ ನದಿ ಸೇರ್ತಕ್ಕಂಥ ಸಂಗಮ ಇದೆ. ಅಲ್ಲಿಂದ ಮುಂದೆ ಹೋದರೆ ವ್ಯಾಸಗುಹೆ ಅಂತ ಒಂದು ಜಾಗ, ವೇದವ್ಯಾಸರು ಆಶ್ರಮದ ಸ್ಥಳದಾಗುತ್ತೆ. ಅಲ್ಲಿಂದ ಮುಂದೆ ಹೋಗಬೇಕು ಆ ಕಡೆ, ಅದು ಭಾರಿ ದುರ್ಗ. ಇವತ್ತು ಅಲ್ಲಿ ನಮ್ಮ ಇಂಡಿಯಾದ ಬಾರ್ಡರ್ ಆ ಕಡೆ, ಆ ಜಾಗದಲ್ಲಿ ಬಾರ್ಡರ್ ಅದು ಒಂದು, ಅಲ್ಲಿ ಮಿಲಿಟ್ರಿ ಒಂದು ಗ್ರಾಮ ಇದೆ, ಅಲ್ಲಿವರೆಗೂ ಮನುಷ್ಯ ಹೋಗ್ತಾರೆ ಅಷ್ಟೇ. ಆ ಕಡೆ ಬರೀ ಭಾರಿ ಕಡಿದಾದ ದಾರಿ, ಯಥಾ ಪ್ರಕಾರ ಉಪಾಯ ಗೊತ್ತಿತ್ತು. ಹೋಗ್ತಾ ಹೋಗ್ತಾ ಹೊರಟು ಆ ರೂಟ್ ಹೇಳ್ತಾರೆ, ಋಷಧಗಿರಿ, ಗಂಧಮಾದನಗಿರಿ, ಮೊದಲಾದ ಹನುಮಂತ ಹೋದ ಗಂಧಮಾದನ ಪರ್ವತ ತನ್ನಲ್ಲ, ಅದು ಕೂಡ ಮುಂದೆ ದಾರಿಯಲ್ಲಿ ಬರತಕ್ಕಂಥ ಒಂದು ಜಾಗ, ಅಲ್ಲೆಲ್ಲ ವಾಸ ಮಾಡ್ತಾ ಇತ್ತು. ಅಷ್ಟು ಜನಗಳು ಹೋಗಿ ಸುರಕ್ಷಿತವಾಗಿ ಘಟೋತ್ಕರ್ ಜೊತೆಗೆ ಎದ್ದುಬಿಟ್ಟಿದ್ದಾರೆ ಅನ್ನೋ ಯೋಚನೆಯೇ ಇಲ್ಲ, ಸುರಕ್ಷಿತ ವಾಸ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಘಟ್ಟ. ಪಾಂಡವರ ವನವಾಸದೊಳಗೆ ಬದರಿಯನ್ನು ದಾಟಿ ಮುಂದೆ ಹೋದ್ರಂತೆ, ಅಲ್ಲಿ ಗಂಧಮಾದನಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ಬದರಿ ಸಿಕ್ತು ಅಂತ ಹೇಳಿದ್ರು. ಇದು ಭಾರಿ ವಿಶೇಷ. ಬದರಿ ಒಂದಿರೋದೇ ಜನ ಗೊತ್ತಿರೋದಿಲ್ಲ, ಎರಡು ಬದರಿ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ವಿಶಾಲ ಬದರಿ ಅಂತ ಹೆಸರು. ಅದು ಸಾಕ್ಷಾತ್ ನಾರಾಯಣ ಬದರಿ. ಅದು ಬಂತು ಬದರಿ ವಿಶಾಲ ಅಂತ ಇಲ್ಲ, ಬಸ್ನಲ್ಲೂ ಬೋರ್ಡ್ ಹಾಕಿ ಬದರಿ ವಿಶಾಲ ಅಂತಾನೆ ಬೋರ್ಡ್ ಹಾಕಿರ್ತಾರೆ. ವಿಶಾಲ ಬದರಿ ಅಂತ ಇದು, ಅದು ಮಹಾಬದರಿ ಅಂತ ಅದನ್ನು ಕರೀತಾರೆ. ಇಡೀ ನಮ್ಮ ಕಲಿಯುಗದಲ್ಲಿ ಹೋಗಿ ಬಂದವರು ಮಧ್ವಾಚಾರ್ಯ ಒಬ್ಬರೇ. ಅದಕ್ಕೆ ಉತ್ತರ ಬದರಿ ಅಂತ ಅದಕ್ಕೆ ಹೆಸರು. ಇನ್ಯಾರು ಅಲ್ಲಿ ಹೋಗಿ ಬಂದವರಿಲ್ಲ. ಉತ್ತರ ಬದರಿ ಅಂದರೆ ಅಪೂರ್ವವಾದ ಅದು ಹಿಮಾಲಯ ಪರ್ವತದ ಆ ಭಾಗಕ್ಕಿರೋದು. ಇದು ಉತ್ತರ ತೀರ, ಅದು ದಕ್ಷಿಣ ತೀರ. ದಕ್ಷಿಣದ ತಪ್ಪಲಲ್ಲಿರತಕ್ಕಂಥ ಬದರಿಗೆ ಅವರೆಲ್ಲ ಹೋದರಂತೆ. ಆ ಸ್ಥಳದೊಳಗೆ ಪಾಂಡವರು ವಾಸ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಒಂದು ದಿವಸ ಕೃಷ್ಣ, ದ್ರೌಪದಿ, ಭೀಮಸೇನ ಇಬ್ಬರು ಒಂದು ವಿಶಾಲವಾದ ಸ್ಥಳ, ಒಂದು ಕಡೆಯಲ್ಲಿ ಇಬ್ಬರು ಏಕಾಂತದಲ್ಲಿ ಇದ್ರಂತೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೆದೋಗಿದೆ. ಗಂಧಮಾದ ಪರ್ವತ ದೊಡ್ಡ ಪರ್ವತ ಅದು. ಒಂದು ಇವತ್ತು ಬದರಿ ಹಿಮಾಲಯ ಪರ್ವತನೇ ದೊಡ್ಡ ಪರ್ವತ ಶ್ರೇಣಿ. ಅದು ಹಿಮಾಲಯ ಪರ್ವತ ಹಾಗೆ ಉದ್ದಕ್ಕಾಗಿದೆಯಲ್ಲ, ಅದೇನಾದರೂ ಹೀಗಿದ್ದಿದ್ರೆ ರಾಮೇಶ್ವರದವರಿಗೂ ಹೋಗೋದು ಆ ಕಡೆಯಿಂದ. ಅದು ಒಂದು ಕಂಪ್ಲೀಟ್ ನಮ್ಮ ಭಾರತ ಪೂರ್ತಿ ಕವರ್ ಅದು. ಹಿಮಾಲಯ ಪರ್ವತ ಶ್ರೇಣಿ ಅದು, ಸಾವಿರಾರು ಪರ್ವತಗಳ ರಾಶಿ ಅದು. ಆದ್ದರಿಂದ ಅದು ಕೆಲವು ಕಡೆಗೆ ಅದು 200-300 ಕಿಲೋಮೀಟರ್ ಆಗಲೇ ಇದೆ. ಕೆಲವು ಕಡೆಗೆ ಉದ್ದ 1,500 ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅದು. ಎಲ್ಲ ಒಂದು ವಿಶಾಲವಾದ ತಪ್ಪಲಲ್ಲಿ ಇಟ್ಕೊಂಡಿದ್ದಾರೆ. ಮೇಲ್ಭಾಗ ಕೆಲವು ಅಲ್ಲಿ ಕೆಲವು ಕಡೆ ಕೆಳಭಾಗ, ಕೆಲವು ಮೇಲ್ಭಾಗ ಅಷ್ಟೇ ಪರ್ವತ ಶ್ರೇಣಿ. ಆದ್ದರಿಂದ ಇದ್ದಾರೆ. ಇನ್ನೊಂದು ದೊಡ್ಡ ಪರ್ವತ ಮುಂದೆ ಇದೆ. ಆ ಪರ್ವತದ ಮೇಲೆ ಒಂದು ಅಪೂರ್ವವಾದ ಸರೋವರ. ಆ ಸರೋವರದಲ್ಲಿ ಸೌಗಂಧಿಕ ಪುಷ್ಪಗಳು, ಸಾವಿರಾರು ಪುಷ್ಪಗಳಿಂದ ತುಂಬಿದ್ದ ಸರೋವರ. ಸೌಗಂಧಿಕ ಪುಷ್ಪ ಅಂದರೆ ಸುಗಂಧದಿಂದ ಕೂಡಿದ ಪುಷ್ಪ, ಸೌಗಂಧಿಕ ಪುಷ್ಪ ಅಂತ ಹೆಸರು. ದೊಡ್ಡ ಸರೋವರ, ಅದರಲ್ಲಿ ಸುಗಂಧ ಪುಷ್ಪಗಳು. ಅದರ ಬಣ್ಣವೆಲ್ಲ ಚಿನ್ನದ ವರ್ಣ ಅಂತ. ಚಿನ್ನಕ್ಕಿಂತ ಬೆಲೆ ಬಾಳತಕ್ಕಂಥ ವಸ್ತುಗಳು, ಚಿನ್ನಕ್ಕಿಂತ ಬೆಲೆ ಬಾಳತಕ್ಕಂಥ ವಸ್ತು ಅಂಥವು. ಕುಬೇರನೇ ಸೇರಿದಂಥ ಒಂದು ಸರೋವರ ಅದು. ಆ ಹೂಗಳೆಲ್ಲ ಕುಬೇರನೇ ಸೇರಿದ ಅವನ ಆಸ್ತಿ ಅದು. ಅಲ್ಲಿ ಗರುಡ ಮೇಲೆ ಹಾರತಾ ಇದ್ದಾನೆ. ಇವರಿದ್ದು ಪರ್ವತದ ಕೆಳಗೆ, ಪರ್ವತದ ಮೇಲೆ ಸರೋವರ. ಅಲ್ಲಿ ಅದರ ಮೇಲಿನ ಪರ್ವತದಲ್ಲಿ ಒಬ್ಬ ಗರುಡ ಹಾರತಾ ಇದ್ದಾನೆ. ಜೋರಾಗಿ ಹಾರತಾ ಹಾರತಾ ಈ ಸರೋವರವನ್ನು ನೋಡ್ತಾನೆ. ಈ ಸರೋವರದ ಅನೇಕ ಹಾವುಗಳು ಇರುತ್ತೆ ಜೊತೆಗೆ. ಸರೋವರದಲ್ಲಿ ಹಾವಿರೋದೇನು ಆಶ್ಚರ್ಯ ಕೂಡ ಅಲ್ಲ, ಹಾವುಗಳಿರುತ್ತೆ. ಅಥೋ ಗರುತ್ಮಾನ್ ಉರಗಂ ಜಹಾರ. ಗರುಡ ನೋಡಿದನಂತೆ ಸರ್ರಂತೆ ಕೆಳಗಿಳಿದು ಒಂದು ಹಾವನ್ನು ಎತ್ಕೊಂಡು ಮೇಲಕ್ಕೆ ಹಾರತಾನೆ. ಗರುಡ ಹಾವನ್ನು ಎತ್ತೋದು ಕೂಡ ಮುಖ್ಯವಾದ ಆಹಾರ ಈ ಗರುಡ ಪಕ್ಷಿಗೆ ಅದೇನೆ. ಇವತ್ತು ಮೇಲೆ ಎಲ್ಲೋ ಕೆಳಗಿರತಕ್ಕಂಥ ಪದಾರ್ಥನ ಈ ಹದ್ದು ಗರುಡಗಳು ಬಹಳ ಸೂಕ್ಷ್ಮವಾಗಿ ನೋಡುತ್ತೆ. ಎದುರಿಗರು ನಮಗೆ ಕಾಣೋದಿಲ್ಲ, ಆಕಾಶದಿಂದ ನೋಡಿರುತ್ತವೆ ಅಷ್ಟು ಸೂಕ್ಷ್ಮ ಅದರ ಕಣ್ಣುಗಳು. ಅದಕ್ಕೆ ಹದ್ದಿನ ಕಣ್ಣು ಅಂತಾನೆ ಹೆಸರು ಅದಕ್ಕೆ. ಇನ್ನು ಗರುಡನ ಕಣ್ಣು ಕೇಳಬೇಕಾ, ಅದು ಹದ್ದಿನ ವೆರೈಟಿ. ಗರುಡ ಹದ್ದಿನ ವೆರೈಟಿ ಅಷ್ಟೇ, ಅದು ಡಿವೈನ್ ಆಗಿರೋದು ವಿಶೇಷ. ಅದು ನೋಡಿಬಿಟ್ಟು ಜೋರಾಗಿ ಬಂದು ಅದನ್ನು ಹಾವನ್ನು ಕಚ್ಕೊಂಡು ಮತ್ತೆ ಜೋರ ಮೇಲೆ ಕಾರಿದನೆ. ಹಾಗಬೇಕಾದ್ರೆ ರೆಕ್ಕೆ ಬಡಿತಾರೆ ಒಂದ್ಸಲ. ರೆಕ್ಕೆ ಬಡಿತಿರ್ಲಿಕ್ಕೇನೆ ಆ ಸರೋವರ ಪೂರ್ತಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಆ ಕಡೆ ಅದರ ಫೋರ್ಸ್ಗೆ. ಸರೋವರ ಒಂದ್ಸರ್ತೆ ಗರುಡ ರೆಕ್ಕೆ ಬಡದಾಗ ಜರಾಸಂಧನ 23 ಅಕ್ಷೋಣಿ ಸೇನೆ ಪಲ್ಟಿ ಹೊಡೆದೋಗಿತ್ತಂತೆ. ಅಷ್ಟು ಜೋರ ಹೊಡೆದಿದ್ದಂತೆ ಗರುಡ. ಅಷ್ಟ ಗರುಡನಿ ಪಾಪ ಈ ರೀತಿ ಚಕ್ಕೆ ಹೊಡೆದ ಗತಿ ಏನಾಗಬೇಕಾಗ. ಇಡೀ ಸರೋವರ ಶೇ ಪೂರ್ತಿ ಅಲ್ಲೋಲ ಕಲ್ಲೋಲ ಆಗೋಯ್ತ. ಆಗ ಏನಾಯ್ತು, ಆ ಹೂವುಗಳು ಮೇಲಕ್ಕೆ ಹಾರಿದ್ರು, ಎಷ್ಟೋ ಹೂವುಗಳು ಮೇಲಕ್ಕೆ ಹಾರಿದ್ರು ಗಾಡಿಗೆ. ಅಲ್ಲಿಂದ ಕೆಳಗೆ ಬಂದು ಬಿದ್ದು ದ್ರೌಪದಿ ಭೀಮಸೇನ ಇದ್ದ ಜಾಗದಲ್ಲೇ ಬಿದ್ದುವು. ಅಂದರೆ ಸುಮ್ಸುಮ್ಮನೆ ಬೀಳದ್ದಲ್ಲ, ಮತ್ತೆ ಅಂತ ಅಮೂಲ್ಯವಾದ ಪುಷ್ಪಗಳು ಸಿಗಲಿಕ್ಕೂ ಕೂಡ ಸಾಮಾನ್ಯರಿಗೆ ಸಾಧ್ಯ ಇರಲಿಲ್ಲ. ಅವರೆದುರಿಗೆ ಒಂದು 16 ಪುಷ್ಪಗಳು ಬಂದು ಬಿದ್ದವು.